ಓಂಕಾರ. ಯುಗಗಳು ಒಟ್ಟು ನಾಲ್ಕು, ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ ಹಾಗೂ ಸತ್ಯಯುಗ. ನಾವೀಗ ಇರುವ ಯುಗವೇ ಕಲಿಯುಗ. ಕಲಿಯುಗದ ಮೊತ್ತ ಅವಧಿ ಡ್ಯುರೇಷನ್ 432,000 ವರ್ಷಗಳು. ದ್ವಾಪರಯುಗವು ಕಲಿಯುಗದ 2ರಷ್ಟು ಪಟ್ಟು, 864,000 ವರ್ಷಗಳು. ನಂತರ ತ್ರೇತಾಯುಗವು ಕಲಿಯುಗದ 3ರಷ್ಟು ಪಟ್ಟು, ಸತ್ಯಯುಗವು ಕಲಿಯುಗದ 4ರಷ್ಟು ಪಟ್ಟು. ಈಗ ಈ 4 ಯುಗಗಳನ್ನು ಸೇರಿ ಒಂದು ಮಹಾಯುಗ ಎಂದು ಕರೆಯುತ್ತೇವೆ, ಅಥವಾ ಒಂದು ಯುಗಚಕ್ರ ಎನ್ನುತ್ತೇವೆ. ಈಗ ಇಂತಹ 1,000 ಮಹಾಯುಗಗಳು ಬ್ರಹ್ಮದೇವನ ಒಂದು ಹಗಲು, 12 hours, 12 ಗಂಟೆಗಳ ಕಾಲ, ಒಂದು ಕಲ್ಪ ಎನ್ನುತ್ತೇವೆ. ಮತ್ತೆ ಮತ್ತೊಂದು 1,000 ಮಹಾಯುಗಗಳು ಬ್ರಹ್ಮದೇವನ ಒಂದು ರಾತ್ರಿ, ಅಲ್ಲಿಗೆ 2,000 ಮಹಾಯುಗಗಳು ಸೇರಿ ಬ್ರಹ್ಮದೇವನ ಒಂದೇ ಒಂದು ದಿನ. ನೋಡಿ, ಇದು ಬ್ರಹ್ಮದೇವನ ಕಾಲ. ಬ್ರಹ್ಮದೇವನು ಈ ರೀತಿಯಲ್ಲಿ ತುಂಬ ಜಾಸ್ತಿ ಕಾಲವು ಜೀವಿಸುತ್ತಾನೆ. ಇಂತಹ ಒಂದು ಲೆಕ್ಕದಲ್ಲಿ 100 ವರ್ಷಗಳು ಜೀವಿಸುತ್ತಾನೆ, ಇಡೀ ಸೃಷ್ಟಿಯನ್ನು ನಿರ್ವಹಿಸುತ್ತಾನೆ. ತುಂಬ ಶಕ್ತಿಯುತನು ಬ್ರಹ್ಮದೇವನು. ಶ್ರೀಮದ್ ಭಾಗವತದಲ್ಲಿ ನಾರದ ಮುನಿಗಳು ಏನೋ ಅಜ್ಞಾನದಲ್ಲಿದ್ದಂತೆ ಪ್ರಶ್ನಿಸುತ್ತಾರೆ. ಬ್ರಹ್ಮದೇವನ ಬಳಿ ಕೇಳುತ್ತಾರೆ, ಹೇ ತಂದೆ, ಇಡೀ ಸೃಷ್ಟಿಯು ನಿನ್ನ ಅಧೀನದಲ್ಲಿದ್ದಂತೆ ನನಗೆ ತೋರುತ್ತದೆ, ಏಕೆಂದರೆ ಸೃಷ್ಟಿಯ ಪ್ರತಿ ಕೋಣೆಯಲ್ಲಿಯೂ ನಿನ್ನ ಕೈಯಿದೆ. ನಿನ್ನ ಒಂದು ಸ್ವಯಂ ಶಕ್ತಿಯಿಂದ ಎಲ್ಲವನ್ನು ಮಾಡುತ್ತಿರುವಂತೆ ನನಗೆ ತೋರುತ್ತಿದೆ. ಆದ್ದರಿಂದ ದಯವಿಟ್ಟು ನನಗೆ ಜ್ಞಾನವನ್ನು ನೀಡು. ಈ ರೀತಿಯಲ್ಲಿ ಆಶ್ಚರ್ಯವಾಗಿ ನಮಗಾಗಿ ಪ್ರಶ್ನಿಸುತ್ತಾರೆ. ನಾರದ ಮುನಿಗಳೇ ಅಲ್ಲ, ಎಷ್ಟೊಂದು ಬಾರಿ ಅನೇಕ ಮಂದಿ ಮಹಾತ್ಮಂದಿರು ಅಜ್ಞಾನದಲ್ಲಿ ಬಿದ್ದಂತೆ ತೋರುತ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನು ನಮಗೋಸ್ಕರ ಆಚೆ ತರಲು ಅಜ್ಞಾನದಲ್ಲಿ ಬಿದ್ದಂತೆ ನಡೆದುಕೊಳ್ಳುತ್ತಾರೆ. ಹಿಂದಿನ ಉಪನ್ಯಾಸಗಳಲ್ಲಿ ನಾವು ನೋಡಿದಂತೆ ಅರ್ಜುನನು ಅಜ್ಞಾನದಲ್ಲಿ ಬಿದ್ದನು. ಏಕೆ? ಭಗವದ್ಗೀತೆಯನ್ನು ನಮಗೆ ನೀಡಲು. ಪರೀಕ್ಷಿತ್ ಮಹಾರಾಜನು ಒಂದು ಸತ್ತು ಹೋದ ಹಾವನ್ನು ಋಷಿಯ ಮೇಲೆ ಹಾಕಿದನು. ಆಗ ಬ್ರಾಹ್ಮಣನ ಶಾಪಕ್ಕೆ ಒಳಗಾದನು. 7 ದಿನಗಳಲ್ಲಿ ಮರಣವೆಂಬುವ ಶಾಪವನ್ನು ಪಡೆದನು. ಏಕೆ? ಶ್ರೀಮದ್ ಭಾಗವತವನ್ನು ತರಿಸುವುದಕ್ಕೆ. ನೋಡಿ, ವೈಷ್ಣವರು ಪರದುಃಖ ದುಃಖಿ. ಮತ್ತೆ ಯುಧಿಷ್ಠಿರನು ಕೂಡ ಅಷ್ಟೇ, ಅವನು ಮೋಹಕ್ಕೊಳಗಾದನು. ಕೃಷ್ಣನು ದ್ವಾರಕೆಗೆ ಹೋಗಲು ಪ್ರಾರಂಭಿಸಿದಾಗ ಮೋಹಕ್ಕೊಳಗಾದನು. ಆಗ ಭೀಷ್ಮದೇವನ ಉಪದೇಶಾಮೃತಗಳು ಆಚೆ ಬಂದೆವು. ಪರದುಃಖ ದುಃಖಿ ವೈಷ್ಣವರು. ಈಗ ಇಲ್ಲಿ ಕೂಡ ಇದೇ ರೀತಿಯಲ್ಲಿ ನಾರದ ಮುನಿಗಳು ಏನು ಗೊತ್ತಿಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ. ನೀನೇ ಭಗವಂತ, ನೀನೇ ದೇವರು ಎಂದು ನನಗೆ ತೋರುತ್ತದೆ ಎಂದು ಹೇಳುತ್ತಾರೆ ನಾರದ ಮುನಿಗಳು. ಆದ್ದರಿಂದ ನನಗೆ ಜ್ಞಾನವನ್ನು ನೀಡು ತಂದೆ ಎಂದು ಪ್ರಾರ್ಥಿಸುತ್ತಾರೆ ಮುನಿಗಳು. ನೋಡಿ, ಅಷ್ಟೊಂದು ಶಕ್ತಿಗಳನ್ನು ಪಡೆದವನು ಬ್ರಹ್ಮದೇವನು. ಶಿವನು ಕೂಡ ಅವನ ಕ್ರೋಧದಿಂದ ಜನಿಸಿದವನು. ಈ ಭೌತಿಕ ಬ್ರಹ್ಮಾಂಡದಲ್ಲಿ ಶಿವನೇ ಬ್ರಹ್ಮದೇವನಿಂದ ಬಂದವನು. ಬ್ರಹ್ಮದೇವನು ಮಾನಸ ಪುತ್ರರನ್ನು ಪಡೆದನು. ಮನಸ್ಸಿನಿಂದಲೇ ಬ್ರಹ್ಮದೇವನು 4 ಕುಮಾರರಿಗೆ ಜನ್ಮವನ್ನು ನೀಡಿದನು, ಸನಕ, ಸನಂದ, ಸನಾತನ ಹಾಗೂ ಸನತ್ ಕುಮಾರ. ಈ 4 ಮಂದಿಗೆ ಜನ್ಮವನ್ನು ನೀಡಿದನು ಬ್ರಹ್ಮದೇವನು. ನಂತರ ಪ್ರಜೆಗಳನ್ನು ಸೃಷ್ಟಿಸಲು ಹೇಳುತ್ತಾನೆ, ಆದೇಶಿಸುತ್ತಾನೆ. ಆದರೆ ಅವರುಗಳು 4 ಮಂದಿ ಮಕ್ಕಳು ಇದಕ್ಕೆ ಒಪ್ಪುವುದಿಲ್ಲ. ಬ್ರಹ್ಮಚಾರಿಯಾಗಿ ಉಳಿಯುತ್ತೇವೆ ಎಂದು ಹೇಳುತ್ತಾರೆ ತಮ್ಮ ತಂದೆಗೆ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜೀವಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಬ್ರಹ್ಮದೇವನಿಗೆ ಕೋಪ ಬರುತ್ತದೆ. ನನ್ನ ಆಜ್ಞೆಯನ್ನೇ, ತಂದೆಯ ಆಜ್ಞೆಯನ್ನೇ ತಿರಸ್ಕರಿಸುತ್ತೀರಾ ಎಂದು ಕೋಪಗೊಳ್ಳುತ್ತಾನೆ. ಆಗ ಆ ಕೋಪದಿಂದ ತನ್ನ ಶಿರಸ್ಸಿನಿಂದ, ಹಣೆಯಿಂದ ಶಿವನು ಹುಟ್ಟುತ್ತಾನೆ, ರುದ್ರನು ಬರುತ್ತಾನೆ. ನೋಡಿ, ಇದು ಬ್ರಹ್ಮದೇವನ ಶಕ್ತಿ. ಆದರೆ ಈ ಬ್ರಹ್ಮದೇವನು ವಿಷ್ಣುವಿನ ನಾಭಿಯಿಂದ ಹುಟ್ಟುತ್ತಾನೆ. ಈಗ ಅಂತಹ ವಿಷ್ಣುವಿನ ನಾಭಿಯನ್ನು ಕೃಷ್ಣನನ್ನು ತಾಯಿ ಯಶೋದೆಯು ಹಗ್ಗದಿಂದ ಕಟ್ಟಿ ಹಾಕುತ್ತಾಳೆ. ನೋಡಿ, ಇದು ಭಗವಂತನ ಭಕ್ತಿ ಸೇವೆಗೆ ಇರುವ ಶಕ್ತಿ. ಈಗ ನೀವೇ ಯೋಚಿಸಿ ನೋಡಿ, ಬ್ರಹ್ಮದೇವನಿಗೆ ಶಕ್ತಿ ಹೆಚ್ಚೋ ಭಕ್ತಿ ಸೇವೆಗೆ ಶಕ್ತಿ ಹೆಚ್ಚೋ? ನೀವೇ ಯೋಚಿಸಿ ನೋಡಿ. ದಾಮೋದರಾಷ್ಟಕದಲ್ಲಿ ನಾವು ಈ ಶ್ಲೋಕವನ್ನು ನೋಡಿದೆವು. ದಾಮೋದರಾಷ್ಟಕದ ಕೊನೆಯ ಶ್ಲೋಕದಲ್ಲಿ ಈ ರೀತಿಯಲ್ಲಿ ಹೇಳಿದೆ, ನಮಸ್ತೆಸ್ತು ದಾಮ್ನೆ ಸ್ಫುರದೀಪ್ತಿ ದಾಮ್ನೆ ತ್ವದೀಯೋದರಾಯಾತ ವಿಶ್ವಸ್ಯ ಧಾಮ್ನೆ ನಮೋ ರಾಧಿಕಾಯೈ ತ್ವದೀಯ ಪ್ರಿಯಾಯೈ ನಮೋನಂತಲೀಲಾಯ ದೇವಾಯ ತುಭ್ಯಂ. ಹೇ ಪ್ರಭು, ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು ಬ್ರಹ್ಮದೇವನು. ಆ ಬ್ರಹ್ಮದೇವನೇ ನಿನ್ನ ನಾಭಿಯಿಂದ ಜನಿಸಿದನು. ಆದರೆ ಅದೇ ನಿನ್ನ ನಾಭಿಯನ್ನೋ ಹೊಟ್ಟೆಯನ್ನೋ ತಾಯಿ ಯಶೋದೆಯು ಹಗ್ಗದಿಂದ ಕಟ್ಟಿ ಹಾಕಿದಳು. ಆ ಹಗ್ಗಕ್ಕೆ ನಾನು ನಮಸ್ಕರಿಸುತ್ತೇನೆ. ನಿನಗೆ ಪರಮ ಪ್ರಿಯಳಾದ ಶ್ರೀಮತಿ ರಾಧಾರಾಣಿಗೆ ನಮಸ್ಕರಿಸುತ್ತೇನೆ. ನಿನ್ನ ಅಗಣಿತ ಲೀಲೆಗಳಿಗೆ ನಾನು ನಮಸ್ಕರಿಸುತ್ತೇನೆ. ನೋಡಿ, ಈ ರೀತಿಯಲ್ಲಿ ಆ ಶ್ಲೋಕದಲ್ಲಿ ಹೇಳಿದೆ. ಬ್ರಹ್ಮದೇವನ 100 ವರ್ಷಗಳು ವಿಷ್ಣುವಿನ ಒಂದೇ ಒಂದು ಉಸಿರಾಟ, ಜಸ್ಟ್ ಎ ಸೆಕೆಂಡ್. ವಿಷ್ಣುವಿನ ಲೆಕ್ಕದಲ್ಲಿ ಬ್ರಹ್ಮದೇವನ ಕಾಲವು ಯಾವ ಲೆಕ್ಕಕ್ಕೂ ಇಲ್ಲ. ಬ್ರಹ್ಮದೇವನು ಆಗಲೇ ಹೇಳಿದ ಲೆಕ್ಕದಲ್ಲಿ 100 ವರ್ಷಗಳು ಬದುಕುತ್ತಾನೆ, ನಂತರ ಮರಣಿಸುತ್ತಾನೆ. ಆಗ ಇಡೀ ಈ ಬ್ರಹ್ಮಾಂಡವು ನಾಶವಾಗುತ್ತದೆ. ಇದೇ ರೀತಿಯಲ್ಲಿ ಎಷ್ಟೊಂದು ಬ್ರಹ್ಮಾಂಡಗಳು ವಿಷ್ಣುವಿನ ಒಂದೊಂದು ಉಸಿರಾಟದಿಂದ ನಾಶವಾಗುತ್ತವೆ, ಎಷ್ಟೊಂದು ಬ್ರಹ್ಮಾಂಡಗಳು ಸೃಷ್ಟಿನೂ ಆಗುತ್ತವೆ. ಇದು ವಿಷ್ಣುವಿನ ಶಕ್ತಿ. ಆದ್ದರಿಂದಲೇ ಬ್ರಹ್ಮದೇವನು ತಪ್ಪು ಎನ್ನುತ್ತಾನೆ. ನಾರದ ಮುನಿಗಳು ಪ್ರಶ್ನಿಸಿದಾಗ ನೀನೇ ದೇವರೋ ಎಂದು ಕೇಳಿದಾಗ ತಪ್ಪು ಎಂದು ಹೇಳುತ್ತಾನೆ ಬ್ರಹ್ಮದೇವನು. ಬ್ರಹ್ಮದೇವನು ಹೇಳುತ್ತಾನೆ, ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಎನ್ಮಾಯಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ಕಡಿಮೆ ಬುದ್ಧಿ ಉಳ್ಳವರು ನಾನೇ ಭಗವಂತ ಎಂದು ತಿಳಿಯುತ್ತಾರೆ. ಆದರೆ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ, ಆದರೆ ವಾಸುದೇವನೇ ನಿಜವಾಗಿಯೂ ಎಲ್ಲರ ಸೃಷ್ಟಿಕರ್ತನು, ಭಗವಂತನು. ಅವನಿಗೆ ನಾನು ನಮಸ್ಕರಿಸುತ್ತೇನೆ. ನೋಡಿ, ಬರೀ ಇಲ್ಲಿ ಮಾತ್ರವೇ ಅಲ್ಲ, ಬ್ರಹ್ಮದೇವನು ತನ್ನ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಶ್ಲೋಕ ಶ್ಲೋಕಕ್ಕೂ ಗೋವಿಂದನಿಗೆ ಕೃಷ್ಣನಿಗೆ ನಮಸ್ಕರಿಸುತ್ತೇನೆ ಎಂದು ಹೇಳುತ್ತಾನೆ. ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ, ಗೋವಿಂದಂ ಆದಿ ಪುರುಷಂ ತಮಹಂ ಭಜಾಮಿ, ಹೀಗೆ ಹೇಳುತ್ತಲೇ ಇರುತ್ತಾನೆ ಬ್ರಹ್ಮದೇವನು. ಮತ್ತೆ ಶಿವನು ಕೂಡ ಅಷ್ಟೇ. ಶಿವನು ಶಂಕರಾಚಾರ್ಯರಾಗಿ ಬಂದಾಗ ಅವರ ಕೊನೆಯ ಉಪದೇಶಾಮೃತದಲ್ಲಿ ಮತ್ತೆ ಮತ್ತೆ ಹೇಳುತ್ತಾರೆ, ಭಜಗೋವಿಂದಂ 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 ಮೂಢಮತೆ, ಮತ್ತೆ ಮತ್ತೆ ಹೇಳುತ್ತಾರೆ. ನೋಡಿ, ಈ ರೀತಿಯಲ್ಲಿ ಭಗವಂತನ ಉನ್ನತ ಸ್ಥಾನವನ್ನು ಎಲ್ಲರೂ ಒಪ್ಪುತ್ತಾರೆ. ಕೇವಲ ಅಜ್ಞಾನದಲ್ಲಿರುವವರು ಮಾತ್ರ, ತಮ್ಮ ಬುದ್ಧಿಶಕ್ತಿಯಿಂದಲೇ ಯೋಚಿಸುವವರು ಮಾತ್ರ, ನಾನು ಹೇಳಿದ್ದೇ ವೇದವಾಕ್ಯ ಎನ್ನುವವರು ಮಾತ್ರ ಭಗವಂತನು ಕೃಷ್ಣನು ಎಂದು ಒಪ್ಪುವುದಿಲ್ಲ. ಇಲ್ಲದಿದ್ದರೆ ಭಗವಂತನು ಆ ಕೃಷ್ಣನೇ ಎಂದು ಎಲ್ಲ ಆಚಾರ್ಯರು ಒಪ್ಪುತ್ತಾರೆ. ವೇದಗಳಲ್ಲಿ ಎಲ್ಲ ಕಡೆ ಒಪ್ಪಿದೆ, ಹೇಳಿದೆ, ಘೋಷಿಸುತ್ತಿದೆ. ವೇದಗಳ ಪ್ರತಿಯೊಂದು ಮಂತ್ರಕ್ಕೂ ಓಂ ಎಂದು ಸೇರಿಸಿದೆ. ಏಕೆ? ಯಾರು ಈ ಓಂ? ಚೈತನ್ಯ ಚರಿತಾಮೃತದಲ್ಲಿ ಈ ಓಂಕಾರದ ಬಗ್ಗೆ ಅತಿ ಸುಂದರವಾಗಿ ವಿಸ್ತಾರವಾಗಿ ವಿವರಿಸಿದೆ. ಶ್ರೀಲ ಪ್ರಭುಪಾದರು ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಭಗವದ್ಗೀತೆಯಲ್ಲಿ ಹೇಳಿದೆ, ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಈ ಶ್ಲೋಕವು ಹೇಳುತ್ತದೆ, ಓಂಕಾರವು ಅಥವಾ ಪ್ರಣವವು ಭಗವಂತನ ಪ್ರತಿನಿಧಿ, ಡೈರೆಕ್ಟ್ ರೆಪ್ರೆಸೆಂಟೇಷನ್, ಓಂ. ಹೀಗಾಗಿ ಮರಣದ ಸಮಯದಲ್ಲಿ ಯಾರಾದರೂ ಓಂಕಾರವನ್ನು ಮಾತ್ರ ಸ್ಮರಿಸಿದರೆ ಸಾಕು, ಅವರಿಗೆ ಭಗವಂತನ ಸ್ಮರಣೆಯಾಗಿ ತಕ್ಷಣವೇ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿಬಿಡುತ್ತಾರೆ. ಎಲ್ಲ ವೈದಿಕ ಮಂತ್ರಗಳಿಗೆ ಮೂಲ ತತ್ವವೇ ಓಂಕಾರ. ಏಕೆಂದರೆ ಓಂಕಾರವು ಕೃಷ್ಣನನ್ನು ಸೂಚಿಸುತ್ತದೆ, ಕೃಷ್ಣನ ಪ್ರತಿನಿಧಿ. ಏಕೆಂದರೆ ವೇದಗಳ ಅಂತಿಮ ಗುರಿಯೇ, ಉದ್ದೇಶವೇ ಭಗವಂತನನ್ನು ಪಡೆಯುವುದು, ಕೃಷ್ಣನನ್ನು ಸಾಧಿಸುವುದು, ಕೃಷ್ಣನನ್ನು ಮುಟ್ಟುವುದು. ಆದ್ದರಿಂದಲೇ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯಃ ವೇದಾಂತ ಕೃತ್ ವೇದವಿತ್ ಏವತಾಹಂ. ಮಾಯಾವಾದಿಗಳಿಗೆ ಭಗವದ್ಗೀತೆಯ ಈ ಒಂದು ಸರಳವಾದ ವಾಸ್ತವತೆಗಳು ಕೂಡ ಅರ್ಥವಾಗದು. ನನಗೆ ನೀರು ಕೊಡು ಎಂದರೆ ಯಾರಿಗಾದರೂ ನೀರನ್ನು ಕೊಡಬಹುದು ಎನ್ನುತ್ತಾರೆ. ನೇರವಾಗಿ ಒಂದನ್ನು ಹೇಳಿದರೆ ಪರೋಕ್ಷವಾಗಿ ಏನನ್ನು ಊಹಿಸಿಕೊಳ್ಳುತ್ತಾರೆ. ಕೃಷ್ಣನು ನನಗೆ ಶರಣಾಗು ಅಂದರೆ ಯಾರಿಗಾದರೂ ಶರಣಾಗಬಹುದು ಎಂದು ಹೇಳುತ್ತಾರೆ. ಆ ಶ್ಲೋಕದ ಕೆಳಗೆಯನ್ನೇ ಬರೆಯುತ್ತಾರೆ, ಬೇರೆ ಕಡೆ ಕೂಡ ಅಲ್ಲ. ಇದನ್ನು ನಾವು ನಮ್ಮ ಕಣ್ಣಾರೆ ನೋಡಬಹುದು, ಯಾರಾದರೂ ನೋಡಬಹುದು, ನೀವೇ ಕೂಡ ನೋಡಬಹುದು. ಕೃಷ್ಣನು ಮಾಮೇಕಂ ಶರಣಂ ರಜ, ನನಗೆ ಶರಣಾಗು ಎನ್ನುತ್ತಾನೆ. ಆದರೆ ಮಾಯಾವಾದಿಗಳು ಆ ಶ್ಲೋಕದ ಕೆಳಗೆಯೇ ಬರೆಯುತ್ತಾರೆ, ತಮಗೆ ಇಷ್ಟವಾದ ದೇವರಿಗೆ ಶರಣಾಗಬಹುದು ಎಂದು ಹೇಳುತ್ತಾರೆ. ದೇವರು ಎಂದರೆ ಏನೋ ವಿಧ ವಿಧವಾಗಿ ಲಭ್ಯವಾಗುವ ಚಾಕ್ಲೇಟ್ ಅಥವಾ ತಿಂಡಿ ಪದಾರ್ಥವೆಂದು ತಿಳಿದುಕೊಂಡಿದ್ದಾರೆ ಮಾಯಾವಾದಿಗಳು. ಹೂ ಈಸ್ ಯುವರ್ ಫೇವರೇಟ್ ಗಾಡ್? ಮಕ್ಕಳಾಗಿದ್ದಾಗ ನಮಗೆ ನಮ್ಮ ಸ್ನೇಹಿತರು ಈ ರೀತಿಯಲ್ಲಿ ಕೇಳುತ್ತಿದ್ದರು, ನಿನಗೆ ಇಷ್ಟವಾದ ದೇವರು ಯಾರು, ಫೇವರೇಟ್ ಗಾಡ್? ಈ ರೀತಿಯಲ್ಲಿ ನಾವು ಕೂಡ ಅಜ್ಞಾನದಲ್ಲಿ ಇದ್ದೆವು. ಆದರೆ ಶ್ರೀಲ ಪ್ರಭುಪಾದರ ಕೃಪೆಯಿಂದ ನಮಗೆ ಎಲ್ಲವೂ ಇದ್ದಂತೆ ಇದ್ದ ಹಾಗೆ ತಿಳಿಯುತ್ತಿದೆ, ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು ನಮಗೆ ಸಿಕ್ಕಿರುವ ಅತ್ಯಮೂಲ್ಯವಾದ ವರ. ಆದ್ದರಿಂದಲೇ ನಾವು ಹೀಗೆ ಅವರಿಗೆ ನಮಸ್ಕರಿಸುತ್ತೇವೆ. ನಮಃಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತಿ ನಾಮಿನೇ ನಮಸ್ತೆ ಸಾರಸ್ವತೇ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ಶ್ರೀಲ ಭಕ್ತಿವೇದಾಂತ ಪ್ರಭುಪಾದರಿಗೆ ನನ್ನ ಗೌರವ ಪೂರ್ವಕ ನಮಸ್ಕಾರಗಳು, ಭಕ್ತಿಪೂರ್ವಕ ನಮಸ್ಕಾರಗಳು. ಅವರು ಶ್ರೀ ಕೃಷ್ಣನಿಗೆ ತುಂಬಾ ಪ್ರಿಯರಾದವರು, ಶ್ರೀ ವಿಷ್ಣುವಿನ ಚರಣ ಕಮಲಗಳ ಆಶ್ರಯವನ್ನು ಪಡೆದವರು. ಹೇ ಗುರುಗಳೇ, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿಗಳ ದಾಸರೇ, ನೀವು ಅತಿ ಕರುಣೆಯಿಂದ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನು ಎಲ್ಲಾ ಕಡೆಯೂ ಬೋಧಿಸುತ್ತಿದ್ದೀರಾ, ಪಾಶ್ಚಾತ್ಯ ದೇಶಗಳನ್ನು ಪಾರು ಮಾಡುತ್ತಿದ್ದೀರಾ, ನಿರಾಕಾರ ಸಿದ್ಧಾಂತದಿಂದ ಹಾಗೂ ಶೂನ್ಯವಾದಿ ಸಿದ್ಧಾಂತದಿಂದ ತುಂಬಿರುವ ಈ ಪ್ರಪಂಚವನ್ನು ಕಾಪಾಡುತ್ತಿದ್ದೀರಾ, ನಿಮಗೆ ನಮಸ್ಕಾರಗಳು, ನಿಮ್ಮ ಚರಣ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ನೋಡಿ, ಈ ರೀತಿಯಲ್ಲಿ ನಮಸ್ಕರಿಸುತ್ತೇವೆ. ಅವರ ಕೃಪೆಯಿಂದ ನಮಗೆ ಮಾಯಾವಾದ ಸಿದ್ಧಾಂತಗಳು ನಾಶವಾಗುತ್ತಿದೆ. ಭಗವದ್ಗೀತೆಯಲ್ಲಿ ನೇರವಾಗಿ ಹೇಳಿರುವ ಮಾತುಗಳನ್ನು ಕೂಡ ಅವರಿಗೆ ಅರ್ಥವಾಗುವುದಿಲ್ಲ ಮಾಯಾವಾದಿಗಳಿಗೆ. ಆದರೆ ವೇದಾಂತಿಗಳು ಎಂದು ಜಂಬಕೊಚ್ಚುತ್ತಾರೆ, ನೇರವಾಗಿ ಹೇಳಿರುವುದನ್ನು ಸ್ವೀಕರಿಸುವುದಿಲ್ಲ, ಆದರೆ ವೇದಾಂತಿಗಳು ಎಂದು ಅಹಂಕಾರದಿಂದ ಹೇಳಿಕೊಳ್ಳುತ್ತಾರೆ. ಪ್ರಭುಪಾದರು ಇದನ್ನು ಹೇಳುತ್ತಾರೆ, ಮಾಯಾವಾದಿಗಳು ವೇದಾಂತಿಗಳಲ್ಲ, ವಿದಂತಿಗಳು. ವಿದಂತಿ ವೇದಾಂತಿ ಅಲ್ಲ, ವಿದಂತಿ. ವಿದಂತಿ ಅಂದರೆ ಹಲ್ಲುಗಳು ಇಲ್ಲದಿರುವವರು ಅಥವಾ ಹಲ್ಲುಗಳನ್ನು ಕಳೆದುಕೊಂಡವರು. ಈ ರೀತಿಯಲ್ಲಿ ಶ್ರೀಲ ಪ್ರಭುಪಾದರು ಹಾಸ್ಯ ಮಾಡುತ್ತಾರೆ. ಏಕೆಂದರೆ ಮಾಯಾವಾದಿಗಳ ಬಾಯಿಯು ಹಲ್ಲುಗಳು ಶಂಕರ ಸಿದ್ಧಾಂತವು, ಆದರೆ ಅವುಗಳು ವೈಷ್ಣವರ ಬಲವಾದ ವಾದಗಳಿಂದ ಮುರಿದು ಹೋಗುತ್ತವೆ, ನುಚ್ಚು ನೂರು ಆಗುತ್ತವೆ. ಆದ್ದರಿಂದ ವಿದಂತಿ. ದಂತಿ ಅಂದರೆ ದಂತಗಳನ್ನು ಹಲ್ಲುಗಳನ್ನು ಹೊಂದಿರುವವನು, ವಿದಂತಿ ಅಂದರೆ ಹಲ್ಲುಗಳನ್ನು ಕಳೆದುಕೊಂಡವನು, ದಂತಗಳು ಇಲ್ಲದಿರುವವನು. ಈ ರೀತಿಯಲ್ಲಿ ವಿವರಿಸುತ್ತಾರೆ ಶ್ರೀಲ ಪ್ರಭುಪಾದರು. ಈಗ ಕೃಷ್ಣನ ಈ ಶ್ಲೋಕವು ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಇದರ ಅರ್ಥವು ಈ ಯೋಗ ಧಾರಣೆ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರಮ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಕಗಳನ್ನು ಹೊಂದುವನು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ವಾಸ್ತವವಾಗಿ ಯಾರಾದರೂ ಓಂಕಾರವು ಭಗವಂತನ ಶಬ್ದದ ಪ್ರತಿನಿಧಿ ಎಂದು, ಸೌಂಡ್ ರೆಪ್ರೆಸೆಂಟೇಷನ್ ಎಂದು ತಿಳಿದುಕೊಂಡರೆ, ಅರ್ಥ ಮಾಡಿಕೊಂಡರೆ, ಓಂಕಾರವನ್ನು ಹೇಳಿದರೂ ಸರಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದರೂ ಸರಿ, ಫಲಿತಾಂಶವೂ ಒಂದೇ, ಪರಿಣಾಮವೂ ಒಂದೇ. ಮತ್ತೆ ಕೃಷ್ಣನು 9ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತಾನೆ, ಪಿತಾಹಂ ಅಸ್ಯ ಜಗತೋ ಮಾತಾ ಧಾತ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮಯಜುರ್ ಏವಚ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನೇ ಜ್ಞಾನದ ಗುರಿ, ಪವಿತ್ರೀಕರಿಸುವವನು ನಾನೇ, ಓಂಕಾರವು ನಾನೇ, ಋಗ್ ಸಾಮ ಹಾಗೂ ಯಜುರ್ವೇದಗಳು ನಾನೇ. ಮತ್ತೆ ಈ ದಿವ್ಯವಾದ ಶಬ್ದವು ಓಂ ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಕೂಡ ವಿವರಿಸಿದೆ. ಓಂ ತತ್ಸತ್ ಇತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿಧ ಸ್ಮೃತ ಬ್ರಾಹ್ಮಣಸ್ತೇನ ವೇದಾಸ್ತ ಯಜ್ಞಸ್ಥ ವಿಹ್ತಾಹ ಪುರ. ಸೃಷ್ಟಿಯಾದ ಕಾಲದಿಂದ ಓಂ ತತ್ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ಪರಮ ಪ್ರಭುವನ್ನು ಸೂಚಿಸಲು ಬಳಸಲಾಗಿದೆ. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮ ಪ್ರಭುವಿನ ಸಂತೋಷಕ್ಕಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಬಳಸುತ್ತಾರೆ. ಈ ರೀತಿಯಲ್ಲಿ ಓಂಕಾರವನ್ನು ಎಲ್ಲ ವೈದಿಕ ಗ್ರಂಥಗಳಲ್ಲಿ ಹೊಗಳಿದೆ. ಶ್ರೀಲ ಜೀವಗೋಸ್ವಾಮಿಗಳು ಅವರ ಭಗವತ್ ಸಂದರ್ಭದಲ್ಲಿ ಕೂಡ ಓಂಕಾರದ ಬಗ್ಗೆ ವಿವರಿಸಿದ್ದಾರೆ. ಈ ಓಂಕಾರವು ಒಂದು ಬದ್ಧಾತ್ಮವನ್ನು ಮುಕ್ತಿಗೊಳಿಸುತ್ತದೆ, ಮಾಯೆಯ ಹಿಡಿತದಿಂದ ಕಾಪಾಡುತ್ತದೆ. ಕೆಲವು ಬಾರಿ ಓಂಕಾರವು ವಿಮೋಚಕ ಮಂತ್ರವೆಂದೇ ಹೇಳಲಾಗಿದೆ. ಶ್ರೀಮದ್ ಭಾಗವತವು ಕೂಡ ಓಂಕಾರದಿಂದಲೇ ಪ್ರಾರಂಭವಾಗುತ್ತದೆ. ಓಂ ನಮೋ ಭಗವತೇ ವಾಸುದೇವಾಯ. ಹೀಗಾಗಿ ಶ್ರೀಧರ ಸ್ವಾಮಿಗಳು ಓಂಕಾರವನ್ನು ತಾರಾಂಕುರ ಮಂತ್ರ ಎಂದು ಹೇಳುತ್ತಾರೆ. ಈ ಭೌತಿಕ ಪ್ರಪಂಚದಿಂದ ಮುಕ್ತಿಯನ್ನು ನೀಡುವ ಬೀಜ ಎಂದು ಇದರ ಅರ್ಥ. ತಾರಾಂಕುರ ಭಗವಂತನಿಗೆ ಹಾಗೂ ಅವನ ನಾಮಕ್ಕೂ ಭಿನ್ನವಿಲ್ಲ, ಏಕೆಂದರೆ ಅವನು ಸಂಪೂರ್ಣನು, ಆಬ್ಸಲ್ಯೂಟ್. ಹೀಗಾಗಿ ಓಂಕಾರವು ಕೂಡ ಕೃಷ್ಣನೇ. ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಭಗವಂತನ ನಾಮಕ್ಕೆ ಓಂಕಾರಕ್ಕೆ ಭಗವಂತನ ಎಲ್ಲ ಶಕ್ತಿಗಳು ಉಂಟು. ನಾಂ ನಾಂ ಅಕಾರಿ ಬಹುಧಾ ನಿಜ ಸರ್ವ ಶಕ್ತಿಸ್ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ. ಎಲ್ಲ ಶಕ್ತಿಗಳು ಭಗವಂತನ ದಿವ್ಯ ನಾಮಗಳಲ್ಲಿ ಅಡಗಿವೆ. ಭಗವಂತನ ನಾಮವಾದ ಓಂಕಾರವು ಭಗವಂತನಿಗೆ ಭಿನ್ನವಲ್ಲ, ಒಂದೇ. ಹೀಗಾಗಿ ಓಂಕಾರವು ಹೇಳಿದರೇನೂ ಸರಿ, ಹರೇ ಕೃಷ್ಣ ಎಂದು ಹೇಳಿದರೇನೂ ಸರಿ, ತಕ್ಷಣವೇ ನಾವು ಭಗವಂತನನ್ನು ಮುಟ್ಟುತ್ತಿದ್ದೇವೆ ಎಂದು ಅರ್ಥ. ನೇರವಾಗಿ ಭಗವಂತನ ಶಬ್ದ ರೂಪವನ್ನು ಮುಟ್ಟುತ್ತಿದ್ದೇವೆ ಎಂದು ಅರ್ಥ. ಮತ್ತೆ ನಾರದ ಪಂಚರಾತ್ರದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದೆ, ಯಾರು ಓಂ ನಮೋ ನಾರಾಯಣಾಯ ಎಂಬುವ ಅಷ್ಟಾಕ್ಷರ ಮಂತ್ರವನ್ನು ಹೇಳುತ್ತಾರೋ ಅವರ ಮುಂದೆ ಶ್ರೀಮನ್ನಾರಾಯಣನು ಸ್ವಯಂ ಬಂದು ಬಿಡುತ್ತಾನೆ. ಮತ್ತೆ ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಕೂಡ ಹೇಳಿದೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನೇನೆಲ್ಲ ನೋಡುತ್ತೇವೋ ಅವೆಲ್ಲವೂ ಓಂಕಾರದ ಶಕ್ತಿಯೇ, ಭಗವಂತನ ಶಕ್ತಿಯೇ. ಉಪನಿಷತ್ತುಗಳ ಆಧಾರದ ಮೇಲೆ ಶ್ರೀಲ ಜೀವಗೋಸ್ವಾಮಿಗಳು ಕೂಡ ಓಂಕಾರವು ಪರಮ ಸತ್ಯವು ಎಂದು ಹೇಳುತ್ತಾರೆ. ಮತ್ತೆ ಈ ಸತ್ಯವನ್ನು ಎಲ್ಲ ಆಚಾರ್ಯರು ಒಪ್ಪುತ್ತಾರೆ. ಓಂಕಾರಕ್ಕೆ ಆದಿ ಎಂಬುದು ಇಲ್ಲ, ಮಾರ್ಪಾಡು ಎಂಬುದಿಲ್ಲ, ಉತ್ತಮವಾದದ್ದು. ಓಂಕಾರವೇ ಎಲ್ಲದರ ಮೂಲವು, ಮಧ್ಯವು ಹಾಗೂ ಅಂತ್ಯವು. ಈ ರೀತಿಯಲ್ಲಿ ಓಂಕಾರವನ್ನು ಯಾರು ಅರ್ಥ ಮಾಡಿಕೊಳ್ಳಬಲ್ಲರೋ ಅವರು ಪರಿಪೂರ್ಣತೆಯನ್ನು ಹೊಂದುತ್ತಾರೆ. ಓಂಕಾರವು ಎಲ್ಲರ ಹೃದಯದಲ್ಲಿಯೂ ಇದೆ, ನೆಲೆಸಿದೆ. ಹೀಗಾಗಿ ಈಶ್ವರ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ವಿಷ್ಣು ಸರ್ವವ್ಯಾಪಿ, ಹೀಗಾಗಿ ಓಂಕಾರವು ಕೂಡ ಸರ್ವವ್ಯಾಪಿ. ಆದ್ದರಿಂದ ಓಂಕಾರವು ವಿಷ್ಣುವೇ ಎಂದು ಕೂಡ ಹೇಳಬಹುದು. ಯಾರಿಗೆ ಓಂಕಾರವು ಹಾಗೂ ವಿಷ್ಣುವು ಒಂದೇ ಎಂದು ಅರ್ಥವಾಗುತ್ತದೋ ಅವರು ಇನ್ನೂ ಈ ದುಃಖಗಳಿಗೆ ಒಳಗಾಗುವುದಿಲ್ಲ, ಈ ಭೌತಿಕ ಪ್ರಪಂಚದ ದುಃಖಗಳಿಗೆ ಒಳಗಾಗುವುದೇ ಇಲ್ಲ. ಮತ್ತೆ ಯಾರು ಓಂಕಾರವನ್ನು ಉಚ್ಚರಿಸುತ್ತಾರೋ ಅವರು ಇನ್ನು ಶುದ್ರರು ಅಲ್ಲ, ಬ್ರಾಹ್ಮಣರ ನೆಲೆಗೆ ಏರಿರುತ್ತಾರೆ. ಓಂಕಾರವನ್ನು ಹೇಳಿದ ಮಾತ್ರಕ್ಕೆ ಇಡೀ ಸೃಷ್ಟಿಯು ಭಗವಂತನ ಒಂದು ಶಕ್ತಿಯ ವಿಸ್ತರಣೆ ಎಂದು ಅರ್ಥವಾಗುತ್ತದೆ. ಇದಂ ಹಿ ವಿಶ್ವಂ ಭಗವಾನ್ ಇವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವಾಹ. ಇದನ್ನು ಭಾಗವತದಲ್ಲಿ ಹೇಳಿದೆ, ದೇವೋತ್ತಮ ಪರಮ ಪುರುಷನೇ ಇಡೀ ಸೃಷ್ಟಿ, ಆದರೂ ಅವನು ಸೃಷ್ಟಿಯಿಂದ ಭಿನ್ನನು. ಅವನಿಂದಲೇ ಇಡೀ ಸೃಷ್ಟಿಯು ಬಂತು, ಅವನಲ್ಲಿಯೇ ನೆಲೆಸಿರುತ್ತದೆ, ನಾಶವಾದಾಗ ಅವನಲ್ಲಿಯೇ ಪ್ರವೇಶಿಸುತ್ತದೆ. ಈ ಎಲ್ಲಾ ಸತ್ಯಗಳು ಓಂಕಾರ ಜಪದಿಂದ ತಿಳಿದು ಸಾಕ್ಷಾತ್ಕಾರವಾಗುತ್ತದೆ. ನಾವು ಅಜ್ಞಾನದಿಂದ ತಿಳಿಯಬಾರದು. ಭಗವಂತನು ಎಲ್ಲೆಡೆ ಹರಡಿದ್ದಾನೆ, ಆದ್ದರಿಂದ ಅವನು ಮುಗಿದು ಹೋದ. ಅವನನ್ನು ಸೂಚಿಸುವುದಕ್ಕೆ ನಾವಾಗಿ ಈ ಓಂಕಾರವನ್ನು ಸೃಷ್ಟಿಸಿದ್ದೇವೆ. ಈ ರೀತಿಯಲ್ಲಿ ನಾವು ನಿರಾಕಾರದ ಸಿದ್ಧಾಂತದಂತೆ ಯೋಚಿಸಬಾರದು. ಓಂ ಎಂಬುದರಲ್ಲಿ ಆ ಉ ಹಾಗೂ ಮಾ ಎಂಬುವ 3 ಅಕ್ಷರಗಳು ಉಂಟು. ಈ 3 ಅಕ್ಷರಗಳು ಕೂಡಿರುವ ಓಂಕಾರದಲ್ಲಿ ಆಧ್ಯಾತ್ಮಿಕ ಶಕ್ತಿಯೂ ಉಂಟು. ಹೀಗಾಗಿ ಯಾರು ಓಂಕಾರವನ್ನು ಜಪಿಸುತ್ತಲೇ ಇರುತ್ತಾರೋ ಅವರು ಶೀಘ್ರವೇ ವಿಷ್ಣುವಿಗೆ ಹಾಗೂ ಅವನ ನಾಮಕ್ಕೆ ಯಾವ ಭಿನ್ನವೂ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಕೃಷ್ಣನು ಹೇಳುತ್ತಾನೆ, ಪ್ರಣವಃ ಸರ್ವವೇದೇಶು, ವೇದ ಮಂತ್ರಗಳಲ್ಲಿ ನಾನೇ ಓಂಕಾರವು. ಆದ್ದರಿಂದ ನಾವು ನಿರ್ಧರಿಸಬೇಕು, ಭಗವಂತನ ಅಗಣಿತ ಅವತಾರಗಳಲ್ಲಿ ಓಂಕಾರವು ಕೂಡ ಒಂದು ಶಬ್ದದ ಅವತಾರ, ಸೌಂಡ್ ಇನ್ಕಾರ್ನೇಷನ್. ಎಲ್ಲ ವೇದಗಳು ಈ ಸಿದ್ಧಾಂತವನ್ನು ಒಪ್ಪುತ್ತದೆ. ನಾವು ಯಾವಾಗಲೂ ಇದನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳಬೇಕು. ಭಗವಂತನಿಗೆ ಹಾಗೂ ಅವನ ನಾಮಕ್ಕೆ ಯಾವ ಭಿನ್ನವೂ ಇಲ್ಲ. ಅವನ ನಾಮವು ಹಾಗೂ ಅವನು ಒಂದೇ. ಅಭಿನ್ನತ್ವಾನ್ ನಾಮ ನಾಮಿನೋಹೋ. ಓಂಕಾರವು ಎಲ್ಲ ವೈದಿಕ ಜ್ಞಾನದ ಮೂಲ ಸಿದ್ಧಾಂತವಾಗಿರುವ ಕಾರಣದಿಂದ ಏನನ್ನೇ ಉಚ್ಚರಿಸಲಿ ಓಂಕಾರವು ಮೊದಲು ಹೇಳಲಾಗುತ್ತದೆ. ಓಂಕಾರವನ್ನು ಹೇಳದೆ ಯಾವ ವೈದಿಕ ಮಂತ್ರವೂ ಯಶಸ್ವಿಯಲ್ಲ. ಆದ್ದರಿಂದ ಗೋಸ್ವಾಮಿಗಳು ಹೇಳುತ್ತಾರೆ, ಪ್ರಣವವು ಭಗವಂತನ ಸಂಪೂರ್ಣ ಪ್ರತಿನಿಧಿ. ನಂತರ ಹೇಳುತ್ತಾರೆ, ಅಕಾರೇಣೋಚ್ಯತೆ ಕೃಷ್ಣ ಸರ್ವಲೋಕೈಕ ನಾಯಕ, ಉಕಾರೇಣೋಚ್ಯತೆ ರಾಧ ಮಕಾರೋ ಜೀವವಾಚಕ. ಓಂಕಾರವು ಆ ಉ ಹಾಗೂ ಮ ಅಕ್ಷರಗಳ ಹೊಂದಾಣಿಕೆ. ಅಕಾರೇಣೋಚ್ಯತೆ ಕೃಷ್ಣ, ಅಕಾರವು ಕೃಷ್ಣನನ್ನು ಸೂಚಿಸುತ್ತದೆ. ಕೃಷ್ಣನು ಸರ್ವಲೋಕೈಕ ನಾಯಕನು, ಎಲ್ಲ ಜೀವರಾಶಿಗಳ ಒಡೆಯನು, ಭೌತಿಕ ಹಾಗೂ ಆಧ್ಯಾತ್ಮಿಕ ಲೋಕಗಳ ಒಡೆಯನು. ನಾಯಕ ಅಂದರೆ ಲೀಡರ್, ನಾಯಕನು. ಆದ್ದರಿಂದ ಸರ್ವಲೋಕೈಕ ನಾಯಕನು, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ನಂತರ ಉಕಾರವು ಕೃಷ್ಣನ ಹ್ಲಾದಿನಿ ಶಕ್ತಿಯಾದ ಶ್ರೀಮತಿ ರಾಧಾರಾಣಿಯನ್ನು ಸೂಚಿಸುತ್ತದೆ, ಅಂತರಂಗ ಶಕ್ತಿಯನ್ನು ಸೂಚಿಸುತ್ತದೆ. ನಂತರ ಮಕಾರವು ಜೀವಿಗಳನ್ನು ಸೂಚಿಸುತ್ತದೆ. ಹೀಗಾಗಿ ಓಂಕಾರವು ಕೃಷ್ಣನ ಶಕ್ತಿ ಹಾಗೂ ಜೀವಿಗಳ ಹೊಂದಾಣಿಕೆ. ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ಓಂಕಾರವು ಕೃಷ್ಣನ ನಾಮಗಳನ್ನು, ಲೀಲೆಗಳನ್ನು, ಕೀರ್ತಿಗಳನ್ನು, ಅವತಾರಗಳನ್ನು, ವಿಸ್ತರಣೆಗಳನ್ನು, ದಾಸರನ್ನು, ಶಕ್ತಿಗಳನ್ನು ಹಾಗೂ ಅವನಿಗೆ ಏನೇ ಸಂಬಂಧಪಟ್ಟವುಗಳನ್ನು ಸೂಚಿಸುತ್ತದೆ. ಆಗಲೇ ಹೇಳಿದಂತೆ ಚೈತನ್ಯ ಮಹಾಪ್ರಭುಗಳು ಇದನ್ನು ಹೇಳುತ್ತಾರೆ, ಸರ್ವ ವಿಶ್ವಧಾಮ, ಓಂಕಾರವು ಎಲ್ಲದರ ವಾಸಸ್ಥಳವಾಗಿದೆ. ಹೇಗೆ ಕೃಷ್ಣನು ಎಲ್ಲರ ತಾಣವೋ ಓಂಕಾರವು ಕೂಡ ಅಷ್ಟೇ. ಬ್ರಹ್ಮಣೋಹಿ ಪ್ರತಿಷ್ಠಾಹಂ. ಈ ರೀತಿಯಲ್ಲಿ ಎಲ್ಲ ಶ್ರೀಲ ಪ್ರಭುಪಾದರು ಚೈತನ್ಯ ಚರಿತಾಮೃತದಲ್ಲಿ ಓಂಕಾರದ ಸೌಂದರ್ಯವನ್ನು ಸುಂದರವಾಗಿ ವಿವರಿಸಿದ್ದಾರೆ. ಇವುಗಳನ್ನೆಲ್ಲ ನಾವು ಒಂದು ವಾಕ್ಯಗಳಲ್ಲಿ ತಿಳಿದುಕೊಳ್ಳಬೇಕಾದರೆ ನಾವು ಸುಮ್ಮನೆ ಇಷ್ಟನ್ನು ಅರ್ಥ ಮಾಡಿಕೊಂಡರೆ ಸಾಕು. ಓಂಕಾರವು ಕೃಷ್ಣನ ನಾಮ. ಹೀಗಾಗಿ ಕೃಷ್ಣನಿಗೆ ನಾವು ಏನೇನೆಲ್ಲವೂ ಸೂಚಿಸುತ್ತೇವೋ ಹೇಳುತ್ತೇವೋ ಅವುಗಳನ್ನೆಲ್ಲ ಓಂಕಾರಕ್ಕೆ ಹೇಳಬಹುದು. ಹೇಗೆ ನಾವು ಹರೇ ಕೃಷ್ಣ ಮಂತ್ರಕ್ಕೆ ಕೃಷ್ಣನೇ ಎನ್ನುತ್ತೇವೋ ಅದೇ ರೀತಿಯಲ್ಲಿ ಓಂಕಾರವು ಕೂಡ ಅಷ್ಟೇ. ಕೃಷ್ಣ, ಹರೇ ಕೃಷ್ಣ, ಓಂಕಾರ ಇವುಗಳು ಭಿನ್ನವಲ್ಲ, ಎಲ್ಲವೂ ಒಂದೇ. ಮತ್ತೆ ಓಂಕಾರವು ಭಗವಂತನ ನಿರಾಕಾರವನ್ನು ಸೂಚಿಸುತ್ತದೆ ಎಂದು ಭಾವಿಸಬಾರದು. ಓಂಕಾರವು ಶ್ರೀಕೃಷ್ಣನೇ. ಇವುಗಳನ್ನೆಲ್ಲ ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕೆಂದರೆ ನಾವು ಗುರುಗಳು ಹೇಳಿದಂತೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದರೆ ಸಾಕು. ನಾಲ್ಕು ನಿಯಮಗಳನ್ನು ಆಚರಿಸಿದರೆ ಸಾಕು. ಸತ್ಯವೋ ಜ್ಞಾನವೋ ತಾನಾಗಿ ತಿಳಿಯುತ್ತದೆ. ಜ್ಞಾನಂ ಹಾಗೂ ವೈರಾಗ್ಯಂ. ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತ ಜನಯತ್ಯಾಶು ವೈರಾಗ್ಯಂ ಜ್ಞಾನಂ ಚ ಯದಹೈತುಕಂ. ಹರೇ ಕೃಷ್ಣ.